శ్రీగురుభ్యో నమః. హరి ఓం. హయగ్రీవం చిదానంద విగ్రహం సదనుగ్రహం. వాళ్ళు ఆ ట్రిబుల్ బాస్ ఉంటారు కదా, ఆ స్వల్ప అడ్జస్ట్మెంట్ ఈ ట్రిబుల్ పడతారు. హయగ్రీవం చిదానంద విగ్రహం సదనుగ్రహం దశగ్రీవచ్చిరం శాఖానం మణిగ్రీవ విమోచన స్వనామగ్రహణాదేవానిగస్తగ్రహ విగ్రహం పురంధావనగతం వందే బ్రహ్మరుద్రేంద్రవంతం స్వాంతస్థానంతశయ్యాయ పూర్ణజ్ఞానవసానస ఉత్తుంగవాక్తరంగాయ నత్వదుగ్ధార్థయే నమః. గురుమహిళగుణజ్ఞం సద్గుణేకాధివాసం శమదమపరినిష్టం తత్వనిష్టం వరిష్టం సకలసుజనశిష్టం నిత్యనిర్ధూతకష్టం భజంతపదనిష్టం మాం భజంతు ప్రపన్నా పూజ్యాయ రాఘవేంద్రాయ సత్తుధర్మరతాయ చ భజతాం కల్పవృక్షాయ హనుమతాం కామధేనవి లీలాకరార్పితానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యా గురుణం బ్రహ్మచర్య హరిప్రీతి విద్యావాదశారిణ ఇష్టదాం కష్టహర్తృన్న విద్యా నాణ్యాన్ మునీన్ నమః. వాదిరాజపదద్వంద్వారిజాసప్తమానసాన్ విశ్వప్రియ గురూన్ వందే మందోహం భీమశుద్ధయే. సత్యం సత్యం పునః సత్యం విష్ణుతీర్థప్రసాదతః సర్వే కామాః పునంతే వా శక్తో బింబసన్నిధౌ. చింతామణిం సువర్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందే త్రిభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞాన విపరం శాంతం విజయార్థగురుం భజే శ్రీగురుభ్యో నమః. హరి ఓం. భగవంత పరిచయం మాడిపడతా బడతా ఇద్దరే ಯಾವ ಲೋಕಕ್ಕೆ ಹೋದರೆ ಮತ್ತು ತಿಳಿದು ಬರುವುದಿಲ್ಲವೋ ಅಂಥ ಸ್ಥಾನ ನನ್ನದಯ್ಯ. ಆ ಬ್ರಹ್ಮಭುವನಾದ ಲೋಕಾಹ ಪುನರಾವರ್ತಿನೋರ್ಜುನ ಮಾಂ ಉಪೇತ್ತಿತು ಕೌಂತೆಯ ಪುನರ್ಜನ್ಮ ನವೇದ್ಯತೆ. ಬ್ರಹ್ಮ ಲೋಕ ಮೊದಲುಕೊಂಡು ಎಲ್ಲಾ ಲೋಕಗಳು ಕೂಡ ಹೋದ ಮೇಲೆ ಮತ್ತು ತಿರುಗಿ ಬರಲಿಕ್ಕೆ ಅವಕಾಶ ಇದೆ. ಆದರೆ ಭಗವಂತನ ಸ್ಥಾನ ವೈಕುಂಠಕ್ಕೆ ಹೋದರೆ ಇನ್ನ ಪುನಃ ತಿರುಗಿ ಬರುವ ಸಾಧ್ಯತೆ ಇಲ್ಲ. ಭಗವಂತ ನಮ್ಮನ್ನು ಸದಾ ರಕ್ಷಣೆ ಮಾಡುತ್ತಾನೆ. ಅಂದರೆ ನನ್ನ ಲೋಕಕ್ಕೆ ಬಂದರೆ ಮಾತ್ರ ಪುನರ್ಜನ್ಮ ಅನ್ನುವುದಿಲ್ಲದೆ ಹೋಗುತ್ತೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದರಂತರ ಸಹಸ್ರ ಯುಗ ಪರ್ಯಂತಂ ಅಹರ್ಯತ್ ಬ್ರಹ್ಮಣೋ ವಿದುಹು ರಾತ್ರಿ ಯುಗ ಸಹಸ್ರಾಂತಾಂ ತೇ ಅಹೋರಾತ್ರ ವಿದೋಜನಾಃ. ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮದೇವರ ಆಯುಷ್ಯವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಸಹಸ್ರ ಯುಗ ಪರ್ಯಂತಂ ಅಹಃ ತದ್ ಬ್ರಹ್ಮಣೋ ವಿದುಹು. ಬ್ರಹ್ಮದೇವರ ಒಂದು ಹಗಲು ಒಂದು ರಾತ್ರಿ ಅಂದ್ರೆ ಹೇಳ್ತಾರೆ ಏ ಜನಾ ತತ್ ಪರಬ್ರಹ್ಮಣ ಅಹಃ ತತ್ ಬಹುಯುಗ ಪರ್ಯಂತಂ. ಎರಡು ಪರಾರ್ಥಗಳಿಂದ ಕೂಡಿದ್ದು ದ್ವಿಪರಾರ್ಥ ಅಂದ್ರೆ ಪರಪೂರ್ವಾರ್ಧ ಪರಾರ್ಧ ಅಂತ ಎರಡೂ ರೀತಿಯಾಗಿ ಕೂಡಿರತಕ್ಕಂಥದ್ದು ಬ್ರಹ್ಮದೇವರ ಹಗಲು ರಾತ್ರಿ. ಒಂದು ಹಗಲು ಅನೇಕ ಸಹಸ್ರ ಯುಗಗಳಿಂದ ಕೂಡಿರತಕ್ಕಂಥದ್ದು ಬ್ರಹ್ಮದೇವರ ರಾತ್ರಿ. ಅನೇಕ ಸಾವಿರಾರು ಯುಗಗಳಿಂದ ಕೂಡಿದ್ದು ಬ್ರಹ್ಮದೇವರ ಒಂದು ಹಗಲು. ಬ್ರಹ್ಮದೇವರ ಒಂದು ಹಗಲು ರಾತ್ರಿ ಅಂದರೆ ನಮ್ಮ ಸಾವಿರಾರು ಯುಗಗಳು ಕಳೆದು ಹೋಗಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ಇಂಥ ಬ್ರಹ್ಮದೇವರ ಒಂದು ಹಗಲು ರಾತ್ರಿ ಸೇರಿ ಇಂಥದ್ದು ಒಂದು ದಿನ ಅಂತಾಗಬೇಕಾದರೆ ಹಗಲು ರಾತ್ರಿ ಆಗುತ್ತೆ. ಇಂಥ ದಿನಗಳು ಒಂದು ವರ್ಷ, ಆ ವರ್ಷದಿಂದ ಕೂಡಿದ ನೂರು ವರ್ಷಗಳು ಬ್ರಹ್ಮದೇವರ ಆಯುಷ್ಯ. ಅಷ್ಟು ಆಯುಷ್ಯ ಅದನ್ನು ಹೇಳುತ್ತಾರೆ. ಪರನಾಮ ನಿನೇಶಕಾಂತೆ, ಅಷ್ಟು ಆಯುಷ್ಯ ದೇವರಿಗೆ ಕಣ್ಣು ರೆಪ್ಪೆ ಹಾಕಿ ತೆಗೆಯುವ ಕಾಲಕ್ಕಿಂತ ಕಡಿಮೆ. ದೇವರ ಒಂದು ವಿಶೇಷವಾದ ಕಾಲಮಾನವನ್ನು ತಿಳಿಸಿಕೊಡುತ್ತಾರೆ. ಆ ರೀತಿಯಲ್ಲಿ ಅವ್ಯಕ್ತ ವ್ಯಕ್ತಯ ಸರ್ವಾಹ ಪ್ರಭವಂತಿ ಅಹರಾಗಮೇ ರಾತ್ರಾಗಮೇ ಪ್ರಲೀಯಂತೆ ತತ್ರೈವ ಅವ್ಯಕ್ತ ಸಂಜ್ಞಕೆ. ಇಲ್ಲಿ ಹೇಳುತ್ತಾರೆ ಅವ್ಯಕ್ತಾತ್ ವ್ಯಕ್ತಯ ಸರ್ವಾಹ. ಅವ್ಯಕ್ತಾತ್ ಭಗವಂತನಿಂದ ಎಲ್ಲವೂ ಕೂಡ ಪದಾರ್ಥಗಳು ಜೀವರಾಶಿಗಳು ಹೊರಗೆ ಬರ್ತಾ ಇವೆ. ಯಾವಾಗ ಅಹರಾಗಮೆ ಬ್ರಹ್ಮದೇವರ ಹಗಲು ಅಂತ ಬಂದಾಗ ಸೃಷ್ಟಿ ಆಗ್ತಾ ಇದೆ, ರಾತ್ರಿ ಅಂತ ಬಂದಾಗ ಪ್ರಳಯವಾಗ್ತಾ ಇದೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಭೂತಗ್ರಾಮ ಸ್ವಯಂ ಭೂತ್ವ ಭೂತ್ವ ಪ್ರಡೀಯತೆ ರಾತ್ರಿಯಾಗಮೇ ಅವಶ ಪಾರ್ಥ ಪ್ರಭವತಿ ಅಹರಾಗಮೇ. ಈ ಬ್ರಹ್ಮದೇವರ ಹಗಲು ಅಂತ ಬಂದ ಕೂಡಲೇ ಎಲ್ಲ ಪ್ರಾಣಿಗಳು ತಮ್ಮ ಶರೀರಗಳ ಸಹಿತವಾಗಿ ಹುಟ್ಟಿ ಸಾವನ್ನಪ್ಪಿ ಹುಟ್ಟಿ ಸಾವನ್ನಪ್ಪಿ ಕೊನೆಗೆ ಲಯವನ್ನ ಹೊಂದಿಬಿಡುತ್ತೆ. ರಾತ್ರಿ ಬಂದ ಕೂಡಲೇ ಎಲ್ಲವೂ ಅವಶಃ ವಶವಿಲ್ಲದೆ ಮಲಗಿ ಪುನಃ ಅಹರಾಗಮೆ ಹಗಲು ಬಂದ ಕೂಡಲೇ ಪ್ರಭವತಿ ಎಲ್ಲ ಹುಟ್ಟಿ ಬರ್ತಾ ಇವೆ. ಅಂದರೆ ಬ್ರಹ್ಮದೇವರ ಹಗಲು ಅಂತ ಬಂದ ಕೂಡಲೇ ಎಲ್ಲರೂ ಹುಟ್ಟಿ ಬರ್ತಾ ಇದ್ದಾರೆ, ಹುಟ್ಟಿ ಬಂದ ಕೂಡಲೇ ಬ್ರಹ್ಮದೇವರ ರಾತ್ರಿ ಪರ್ಯಂತ ಎಲ್ಲ ಇರ್ತಾರೆ ಅಂತ ಅರ್ಥ ಅಲ್ಲ. ಹುಟ್ಟಿ ಬಂದವರೆಲ್ಲ ಪುನಃ ಪುನಃ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಕೊನೆಗೆ ಲಯ ಹೊಂದುತ್ತಾರೆ. ಲಯದಲ್ಲಿ ಎಲ್ಲರೂ ಸುಷುಪ್ತಿಯಲ್ಲಿರ್ತಾರೆ. ಪುನಃ ಬ್ರಹ್ಮದೇವರ ಹಗಲು ಬಂದಾಗ ಪುನಃ ಎಲ್ಲರೂ ಸೃಷ್ಟಿಗೆ ಬರ್ತಾ ಇದ್ದಾರೆ. ಇದು ಕ್ರಮ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಪರ ತಸ್ಮಾತ್ ಭಾವೋನ್ಯ ಅವ್ಯಕ್ತೋ ವ್ಯಕ್ತ ಸನಾತನ ಯಸ್ಸ ಸರ್ವೇಷು ಭೂತೇಶು ನಶ್ಯತ್ಸು ನ ವಿನಶ್ಯತಿ. ಇಲ್ಲಿ ಹೇಳುತ್ತಾರೆ ಭಗವಾನ್ ಅವ್ಯಕ್ತ ಅವ್ಯಕ್ತ ಅಂತ ಕರೀತಾರೆ ಭಗವಂತನನ್ನ. ಭಗವಂತ ಎಂಥವ ಅಂದ್ರೆ ಎಲ್ಲದಕ್ಕೂ ಹುಟ್ಟು ಕೊಡುತ್ತಾನೆ, ಎಲ್ಲವನ್ನೂ ತರ್ತಾನೆ, ಎಲ್ಲದರೊಳಗೂ ಇರ್ತಾನೆ, ಎಲ್ಲವನ್ನ ರಕ್ಷಣೆ ಮಾಡುತ್ತಾನೆ, ಹಾಗೆ ಎಲ್ಲವನ್ನು ನಾಶ ಮಾಡಿ ತಾನು ನಾಶ ಆಗದೇ ಇದ್ದು ಬಿಡುತ್ತಾನೆ. ಅದಕ್ಕೆ ಭಗವಂತನನ್ನ ಪರ ಅವ್ಯಯ ಅಂತ ಕರೀತಾ ಇದ್ದಾರೆ. ಅವ್ಯಕ್ತ ಅಕ್ಷರ ಇತ್ಯುಕ್ತ ತಂ ಆಹು ಪರಮಾಂಗತಿ ಎಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯಾವ ಸ್ಥಾನಕ್ಕೆ ಹೋದರೆ ಇಲ್ಲಿ ಹೇಳ್ತಾ ಇದ್ದಾರೆ ವಿಲಕ್ಷಣ ಆದ ಭಗವಂತ ಎಲ್ಲಾ ಜಡಜೀವರಾಶಿಗಳಿಗಿಂತ ವಿಲಕ್ಷಣ. ಯಾವ ರೀತಿಯಲ್ಲಿ ಸ್ವತಂತ್ರ ಪರ ಸ್ವತಂತ್ರನಾದ್ದರಿಂದ ಇವ ಎಲ್ಲರಿಂದ ಉತ್ತಮನಾಗಿದ್ದಾನೆ, ಅವ್ಯಕ್ತನಾಗಿದ್ದಾನೆ. ಯಾರಿಗೂ ಅವರು ಪ್ರಯತ್ನ ಪಟ್ಟರೆ ಯಾರಿಗೂ ಕಾಣಲ್ಲ, ತಾನಾಗಿ ಕಾಣಬೇಕು ಅಂದುಕೊಂಡರೆ ಚೂರು ಕಾಣುತ್ತಾನಷ್ಟೇ. ಅಷ್ಟೇ ಅಲ್ಲ ನಾಶರಹಿತ ಭಗವಂತ. ಆದ್ದರಿಂದ ಭಗವಂತ ಅವನೇ ಪರಮಗತಿ ಎಲ್ಲರಿಗೂ ಕೂಡ. ಎಲ್ಲಿಗೆ ಹೋದರೆ ಎಂ ಪ್ರಾಪ್ಯ ನನಿವರ್ತಂತೆ, ವಿಶೇಷವಾದಂತಹ ಯಾವ ಸಂವಿಧಾನವನ್ನು ಸೇರಿದರೆ ಪುನಃ ಯಾರು ಈ ದುಃಖದಕರವಾದ ಲೋಕಕ್ಕೆ ತಿರುಗಿ ಬರುವುದಿಲ್ಲವೋ ಅಂಥದ್ದು ತದ್ಧಾಮ ಪರಮಮ್ಮ. ಅಂಥ ವಿಶೇಷವಾದ ನನ್ನ ಸ್ವರೂಪ ಅಂಥದ್ದು, ನನ್ನ ಹತ್ತಿರ ಬಂದವರಿಗೆ ಯಾರಿಗೂ ದುಃಖವಿಲ್ಲ ಅಂದು. ಅದರಲ್ಲೊಂದು ಪ್ರಶ್ನೆ ಬರುತ್ತೆ, ವಿರಜಾನದಿ ಸ್ನಾನ ಆದ ಮೇಲೆ ಬ್ರಹ್ಮದೇವರ ಸಹ ವೈಕುಂಠಕ್ಕೆ ಹೋದವಂಥವರಿಗೆ ಭಗವಂತ ಎಲ್ಲರನ್ನ ಅಲ್ಲೇ ಇರುವಂತೆ ಮಾಡಲ್ಲ. ಕೆಲವರನ್ನ ಬ್ರಹ್ಮಲೋಕಕ್ಕೆ ತಪೋಲೋಕಕ್ಕೆ ಜನೋಲೋಕಕ್ಕೆ ಭೂಲೋಕಕ್ಕೆ ಕಳಿಸಿಬಿಡುತ್ತಾನಂತೆ. ಅಲ್ಲ, ಇಷ್ಟು ವೈಕುಂಠಕ್ಕೆ ಹೋಗಿ ಈ ಭೂಲೋಕಕ್ಕೆ ಬರಬಾರದು ಅಂತ ಹೋದರೆ ಮತ್ತ ಇಲ್ಲಿ ಕಳಿಸಿರೋ ಗತಿ ಏನು ಅಂದ್ರೆ ಹಾಗಲ್ಲ. ಅದೇನದು ಅಂದರೆ ಹೇಗೆ ವೈಕುಂಠದಲ್ಲಿ ಇರ್ತೇವೋ ದುಃಖರಹಿತರಾಗಿ, ಭೂಲೋಕಕ್ಕೆ ಬಂದರೂ ಕೂಡ ಹುಟ್ಟು ಸಾವುಗಳಿರಲ್ಲ, ಮೋಕ್ಷದಲ್ಲಿ ಇದ್ದಂತೆ ಇಲ್ಲೇ ತಿರುಗಾಡುತ್ತಾ ಸಂತೋಷವಾಗಿದ್ದು ಬಿಡುತ್ತೇವೆ. ಅದು ದೇವರ ಉದ್ದೇಶ. ಇಲ್ಲಿದ್ರೂ ಕೂಡ ಇಷ್ಟು ಇಲ್ಲಿ ಎಷ್ಟು ಜನ ಮುಕ್ತರು ತಿರುಗಾಡುತ್ತಾ ಇದ್ದಾರೋ, ಎಷ್ಟು ಜನ ಇಲ್ಲಿ ಬಂದು ಹೋಗ್ತಾ ಇದ್ದಾರೋ, ಎಲ್ಲರೂ ನೋಡುತ್ತಾ ಇದ್ದಾರೋ ಯಾರಿಗೂ ಗೊತ್ತು. ಚಿಕ್ಕ ಪ್ರದೇಶದಲ್ಲಿ ಅನೇಕ ಜನ ಇರ್ತಾರೆ, ಅಂಥ ಮುಕ್ತರು ಸರ್ವತ್ರ ವಿಹಾರ ಮಾಡುತ್ತಾರೆ. ಅವರು ಎಲ್ಲಿದ್ದರೂ ಅದೇ ವೈಕುಂಠ. ಭಗವಂತ ಅವರ ಹಿಂದೆ ಇದ್ದು ಅವರಿಗೆ ಬೇಕಾದನ್ನೆಲ್ಲ ಕೊಡುತ್ತಾನೆ. ಮೋಕ್ಷದಲ್ಲಿ ಅಂದರೆ ವೈಕುಂಠ ಸ್ಥಾನದಲ್ಲಿ ಇದ್ದರೆ ಏನು ಸುಖ ಇರಬೇಕೋ ಆ ಸುಖ ಸರ್ವತ್ರ ಸಿಗುತ್ತೆ ಅವರಿಗೆ. ಅದರಿಂದ ದೇವರ ಲೋಕಕ್ಕೆ ಹೋದರೆ ಈ ಲೋಕಕ್ಕೆ ಬರಲ್ಲ ಅಂತ ತಿಳಿಯಬೇಡಿ. ದುಃಖ ಸಹಿತವಾಗಿ ಈ ಲೋಕಕ್ಕೆ ಬರಲ್ಲ, ಹುಟ್ಟು ಸಾವುಗಳಿಂದ ಕೂಡಿಕೊಂಡು ಈ ಲೋಕಕ್ಕೆ ಬರಲ್ಲ. ದೇವರ ಅಪ್ಪಣೆಯಿಂದ ಸುಖವಾಗಿ ತಿರುಗಾಡಲಿಕ್ಕೆ ಬರಬಹುದು ಅಂತ ತಿಳಿಸಿಕೊಡುತ್ತಾರೆ. ಹೇಗೆ ನಾವು ಒಳ್ಳೆ PhD ಎಲ್ಲ ಆದ್ಮೇಲೆ ಕೂಡ ನಾವು ಓದಿದಂತ ಎಲಿಮೆಂಟರಿ ಸ್ಕೂಲ್ ನೋಡಲಿಕ್ಕೆ ನಮ್ಮ ಊರಿಗೆ ಹೋದಾಗ ಆ ಸ್ಕೂಲ್ ಅನ್ನು ನೋಡಲಿಕ್ಕೆ ಹೋಗ್ತೀವೋ, ಹಾಗೆ ಮೋಕ್ಷಕ್ಕೆ ಹೋದ ಮೇಲೆ ಕೂಡ ಬರೆದುಕೊಂಡ ಅದರಲ್ಲೂ ಕೂಡ ವಿಶೇಷ ಸಾಧನೆ ಮಾಡಿದಂತಹ ನಮ್ಮ ಜಾಗ ಒಂದು ಸಲ ನೋಡಬೇಕು ಅಂತ ಅಪೇಕ್ಷೆ ಬಂದರೆ ದೇವರು ಕಳಿಸಿಕೊಡ್ತಾನೆ ಹೋಗಿ ಅಂತ. ಇಲ್ಲಿ ಬಂದು ಎಲ್ಲ ನೋಡಿಕೊಂಡು ಹೋಗ್ಬೋದು, ಹಾಗಂತ ಸಿಖ್ ಹಾಕೊಳ್ತೀವಿ ಅಂತ ದುಃಖ ಇಲ್ಲ. ಪ್ರಶಾಂತವಾಗಿ ನೋಡಿಕೊಂಡು ಎಲ್ಲ ಆನಂದ ಪಟ್ಟು ಹೋಗಬಹುದು. ಬೇಕು ಬೇಕದ್ದೆಲ್ಲ ಎಲ್ಲ ಸಿಗತಾ ಇರುತ್ತೆ. ಸ್ವಾಮಿ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ, ಸಂಕಲ್ಪ ಮಾಡಿದ ಕೂಡಲೇ ಎಲ್ಲ ಸಿಗತಾ ಇರುತ್ತೆ. ಅದರಿಂದ ಅಂಥ ವೈಕುಂಠ ನನ್ನದಯ್ಯ. ಇನ್ನ ಪುರುಷ ಸಪರ ಪಾರ್ಥ ಭಕ್ತ್ಯ ಲಭ್ಯ ಸ್ವರಣ್ಯಯ ಯಶಾಂತಸ್ಥಾನಿ ಭೂತಾನಿ ಏನ ಸರ್ವಮಿದಂ ತತಂ. ನೋಡಯ್ಯ, ಪುರುಷ ಅಂತ ಯಾರನ್ನ ಕರೀತಾರೆ ಗೊತ್ತಾ? ನನ್ನನ್ನೇ. ನನ್ನನ್ನು ಪುರುಷ ಅಂತ ಯಾಕೆ ಕರೀತಾರೆ ಗೊತ್ತಾ ಅಂತ ಹೇಳ್ತಾರೆ, ಯಶ್ಯ ಅಂತಸ್ಥಾನಿ ಭೂತಾನಿ, ಇವನೊಳಗೆ ಎಲ್ಲವೂ ನಿಂತಿರುತ್ತೆ. ಇವ ಎಲ್ಲ ಕಡೆ ವ್ಯಾಪ್ತನಾಗಿರ್ತಾನೆ, ಎಲ್ಲರೊಳಗೂ ಇರ್ತಾನೆ. ಅಂದರೆ ಎಲ್ಲರ ಒಳಗೂ ನಿಂತಿರ್ತಾನೆ, ಎಲ್ಲರ ಹೊರಗೂ ನಿಂತಿರ್ತಾನೆ. ಹೊರಗೂ ಒಳಗೂ ನಿಂತಿರೋದ್ರಿಂದ ಈತನನ್ನ ಪುರುಷ ಅಂತ ಕರೀತಾ ಇದ್ದಾರಯ್ಯ. ಇಂಥ ಭಗವಂತ ಪುರುಷ ನಿನಗೆ ಯಾವುದರಿಂದ ಸಿಗುತ್ತಾನೆ, ಏನು ಮಾಡಿದರೆ ಸಿಗ್ತಾನೆ ಅಂದ್ರೆ ಭಕ್ತ್ಯ ಲಭ್ಯಸ್ತು ಅನನ್ಯಯ, ಅನನ್ಯಯ ಭಕ್ತ್ಯ ಲಭ್ಯ, ಅನನ್ಯ ಭಕ್ತಿಯಂತೆ. ಅಂದ್ರೆ ದೇವರಲ್ಲಿ ಭಕ್ತಿ ಮಾಡಬೇಕು. ಆ ಭಕ್ತಿ ಹೇಗಿರಬೇಕು ಅಂದ್ರೆ ಬೇರೊಬ್ಬರಲ್ಲಿ ಅಂಥ ಭಕ್ತಿ ಮಾಡಿರಬಾರದು. ಅಂಥ ಭಕ್ತಿ ದೇವರಲ್ಲಿ ಮಾಡಿದರೆ ಭಗವಂತ ನಮಗೆ ಸಿಗಲಿಕ್ಕೆ ಸಾಧ್ಯ. ಅದಕ್ಕೆ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಅಂತ ಹೇಳ್ತಾರೆ. ಅಲ್ಲಿ ಗೋವಿಂದೇ ದೇಹಿ ಭಕ್ತಿಂ ಭವತಿ ಅಂತ ಹೇಳ್ಬಿಟ್ರೆ ದೇವರಲ್ಲಿ ಭಕ್ತಿ ನಿಮ್ಮಲ್ಲೂ ಭಕ್ತಿ, ಇಬ್ಬರು ಈಕ್ವಲ್ ಅಂತ ಬಂದಿತ್ತು. ಇಲ್ಲ, ದೇವರಲ್ಲಿ ಅತ್ಯಂತ ಭಕ್ತಿ, ದೇವರನ್ನ ತೋರಿಕೊಟ್ಟದ್ದಕ್ಕೆ ನಿಮ್ಮಲ್ಲಿ ಭಕ್ತಿ. ದೇವರಲ್ಲಿ ಭಕ್ತಿ ಎಷ್ಟಿರುತ್ತೋ ಅಷ್ಟು ಭಕ್ತಿ ಗುರುಗಳಲ್ಲಿ ಮಾಡಿದರೆ ಗುರುಗಳೇ ಒಪ್ಪಲ್ಲ. ಅದರಿಂದ ಭಗವಂತ ಆತನಲ್ಲಿ ವಿಶೇಷವಾದ ಭಕ್ತಿ ಮಾಡಿದರೆ ಎಂಥ ಭಕ್ತಿ, ಅವನಲ್ಲಿ ಮಾಡುವಂತಹ ಭಕ್ತಿ ಇನ್ನೆಲ್ಲೂ ಮಾಡಿರಬಾರದು. ಅಂಥ ಭಕ್ತಿಯನ್ನ ಮಾಡಿದರೆ ಅವಾಗ ವಿಶೇಷವಾಗಿ ಅದರಿಂದಲೇ ಭಗವಂತ ಸಿಗತಾನೆ. ಪುರುಷ ಸ ಪರ ಪಾರ್ಥ ಭಕ್ತ್ಯ ಲಭ್ಯಸ್ತು ಅನನ್ಯಯ, ಅನನ್ಯಯ ಭಕ್ತ್ಯ ಲಭ್ಯಸ್ತು ಅಂತ ಕುತಾರವನ್ನು ಹಾಕ್ತಾರೆ. ಅಂದರೆ ಅದರಿಂದಲೇ ಸಿಗತಾನೆ, ಅದರಿಂದ ಸಿಗಲ್ಲ ಎಂಬ ಪ್ರಶ್ನೆಯೇ ಇಲ್ಲ, ಸಿಗತಾನೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಯತ್ರ ಕಾಲೇತು ಅನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಃ ಯಾಂತಿಕಂ ಕಾಲಂ ರಕ್ಷ್ಯಾಮಿ ಭರತರ್ಷಭ. ಇಲ್ಲಿ ಭಗವಂತನನ್ನ ಸೇರಿದವರಿಗೆ ಅಪುನರಾವೃತ್ತಿ ಅಂದ್ರೆ ಮತ್ತು ಮತ್ತು ಬರುವುದಿಲ್ಲ. ಭಗವಂತನನ್ನ ಸೇರದವರಿಗೆ ಪುನರಾವೃತ್ತಿ ಉಂಟು, ಅಂದ್ರೆ ಮತ್ತು ತಿರುಗಿ ಬರುವುದುಂಟು ಅಂತ ಹೇಳಿದರಲ್ಲ, ಅದು ಹೇಳ್ತಾ ಇದ್ದಾರೆ. ಎತ್ರ ಕಾಲೇತು ಅನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಅಂತ ಹೇಳ್ತಾ ಇದ್ದಾರೆ. ಭಗವಂತಂ ಪ್ರಾಪ್ತಾನಾಂ ಅನ್ಯೇಷಾಂ ಚ ಪುನರಾವೃತ್ತಿ ಅಪುನರಾವೃತ್ತಿ ಕಥಿತೆ ತತ್ರ ಯತ್ ದೇವತಾಧಿಷ್ಠಿತ ಮಾರ್ಗಾಭ್ಯಾಂ ಗತಾನಾಂ ಅಪುನರಾವೃತ್ತಿ ಪುನರಾವೃತ್ತಿ ಭವತಃ ತಾಹ ದೇವತಾ ಪ್ರತಿಜ್ಞಾಪೂರ್ವಕಂ ಆಹ. ಯಾವ ಮಾರ್ಗ ದೇವತೆಗಳೆಲ್ಲ ಜೀವರಾಶಿಗಳು ಭಗವಂತನ ಸೇರಬೇಕಾದರೆ ಮಾರ್ಗಗಳು ಎರಡಿವೆ, ದೇವ ಮಾರ್ಗ ಪಿತೃಮಾರ್ಗ ಅಂತ. ಆ ಮಾರ್ಗಗಳಲ್ಲಿ ಯಾವ ಯಾವ ದೇವತೆಗಳಿರ್ತಾರೆ, ಯಾರು ಯಾರು ನಿಯಮನ ಮಾಡುತ್ತಾರೆ, ಯಾವ ಮಾರ್ಗದಲ್ಲಿ ಹೋದವರಿಗೆ ತಿರುಗಿ ಬರುವುದು ಇರಲ್ಲ, ಯಾವ ಮಾರ್ಗದಲ್ಲಿ ಹೋದವರಿಗೆ ತಿರುಗಿ ಬರುವುದುಂಟು, ಅವೆಲ್ಲವನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಗ್ನಿ ಜ್ಯೋತಿಹಿ ಅಹಃ ಶುಕ್ಲ ಷಣ್ಮಾಸಾಹ ಉತ್ತರಾಯಣಂ ತತ್ರ ಪ್ರಯಾತಃ ಗಚ್ಛಂತಿ ಬ್ರಹ್ಮವಿದೋ ಜನಾಃ. ಇದನ್ನ ಚೆನ್ನಾಗಿ ತಿಳಿಸಿಕೊಡ್ತಾರೆ ಆಚಾರ್ಯರು. ಅರ್ಚಿರಾದಿ ಪಥ ವಾಯುಂ ಪ್ರಾಪ್ಯ ತೇನ ಜನಾರ್ದನಂ. ಅರ್ಚಿರಾದಿ ಮಾರ್ಗದಿಂದ ಹೋದವರಿಗೆ ಮತ್ತೂ ಅವರಿಗೆ ತಿರುಗಿ ಬರುವುದಿಲ್ಲ. ಅಂದರೆ ಅರ್ಚಿರ್ಲೋಕ, ಅರ್ಚಿರ್ಲೋಕದಲ್ಲಿ ಅಗ್ನಿ ಜ್ಯೋತಿ ಅಂತ ಎರಡು ರೂಪದಿಂದ ಎರಡು ಭಾಗ ಲೋಕದಲ್ಲಿ ಅಗ್ನಿ ಜ್ಯೋತಿ, ನಂತರ ಅಹಃ ಹಗಲು ಅದಕ್ಕೆ ಹೇಳ್ತಾರೆ. ಅರ್ಚಿರ್ಲೋಕ ಅಹರಭಿಮಾನಿ ಲೋಕ, ಶುಕ್ಲ ಶುಕ್ಲಪಕ್ಷಾಭಿಮಾನಿ ಲೋಕ, ಆದಮೇಲೆ ಅಯನ ಉತ್ತರಾಯಣ ಷಣ್ಮಾಸಾಹ ಉತ್ತರಾಯಣಾಭಿಮಾನಿ ಲೋಕ, ನಂತರ ಸಂವತ್ಸರಾಭಿಮಾನಿ ಲೋಕ. ಹಾಗೆ 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 ಯಾರು ಹೋಗ್ತಾರೋ ಅವರಿಗೆ ತತ್ತಪ್ರಯಾತಃ ಗಚ್ಛಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ. ಬ್ರಹ್ಮನನ್ನು ಭಗವಂತನನ್ನು ತಿಳ್ಕೊಂಡಂತ ಎಲ್ಲರೂ ಕೂಡ ದೇವರನ್ನೇ ಆ ಮಾರ್ಗದ ಮೂಲಕ ಸೇರುತ್ತಾರೆ. ಧೂಮೋ ರಾತ್ರಿ ಕೃಷ್ಣ ಷಣ್ಮಾಸಾಹ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತದೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಧೂಮಾದಿ ಮಾರ್ಗದಲ್ಲಿ ಅಗ್ನಿ ಲೋಕ ಹೇಗೋ ಧೂಮಾದಿ ಲೋಕಗಳು ಹಾಗೆ ಅಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ಧೂಮಾದಿ ಮಾರ್ಗ, ಅಲ್ಲಿ ಕೃಷ್ಣ ಪಕ್ಷ, ಅದರಲ್ಲೂ ಷಣ್ಮಾಸಗಳು, ದಕ್ಷಿಣಾಯನ ಲೋಕ, ಹಾಗೆ ಚಂದ್ರಲೋಕ, ಹಾಗೆ ಹಾಗೆ ಹೋಗಿ ಪುನಃ ತಿರುಗಿ ಬರ್ತಾರೆ. ಅಂದರೆ ಎರಡು ಮಾರ್ಗಗಳು, ದೇವ ಮಾರ್ಗ ಪಿತೃಮಾರ್ಗ. ದೇವ ಮಾರ್ಗದಿಂದ ಹೋದವರಿಗೆ ಯಾರಿಗೂ ತಿರುಗಿ ಬರುವುದಿಲ್ಲ, ಭಗವಂತನ ಕಡೆ ಹೋಗ್ತಾರವರು. ತಿರುಗಿ ಬರುವವರು ಯಾರಿರ್ತಾರೆ ಅವರು ಈ ಮಾರ್ಗದಲ್ಲಿ ಹೋಗ್ತಾರೆ ಅಂತ. ಇಲ್ಲದಿದ್ದರೆ ಯಾವ ಮಾರ್ಗದಲ್ಲಿ ತಿರುಗಿ ಬರುವ ಅಲ್ಲೇ ಕಳಿಸಬಹುದಾಗಿತ್ತಲ್ಲ. ಇಬ್ಬರನ್ನು ಕಳಿಸಿದ್ದು, ಇಬ್ಬರನ್ನು ಪಾಪ ಕಳಿಸಿದ್ದು, ಒಬ್ಬರನ್ನು ಕಳಿಸಿದ್ರೆ ಹಾಗೆ ಹೊರಟೋದ್ರು, ಒಬ್ಬರು ಮಾತ್ರ ರಿವರ್ಸ್ ಆಗಿ ಬಂದರು. ಯಾಕೆ ಅಂದ್ರೆ ಈ ಮಾರ್ಗದಲ್ಲಿ ಹೋದದ್ದಕ್ಕೆ ಹಿಂದಿರುಗಿ ಬಂದರು ಅಂದ್ರೆ ನಮ್ಮನ್ನು ಅದರ ಹಾಗೆ ಕಳಿಸಬಹುದಾಗಿತ್ತಲ್ಲ ಅಂತ ಹೇಳ್ತಾರೆ. ಇಲ್ಲ, ಯಾರಿಗೆ ಇನ್ನ ಕರ್ಮ ಪಕ್ವ ಆಗಿಲ್ಲ ತಿರುಗಿ ಬರಬೇಕು ಅವರನ್ನು ಇಲ್ಲಿ ಕಳಿಸ್ತಾರೆ, ಯಾರಿಗೆ ತಿರುಗಿ ಬಾರದೇ ಇರುವಂತಹ ಕರ್ಮ ಪಕ್ವ ಆಗಿದೆ, ಕರ್ಮ ಕಳ್ಕೊಂಡಿದ್ದಾರೆ, ಅವರನ್ನು ಇನ್ನೊಂದು ಮಾರ್ಗದಲ್ಲಿ ಕಳಿಸ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಶುಕ್ಲ ಕೃಷ್ಣೇ ಗತಿಕೇತೆ ಜಗತ ಶಾಶ್ವತೆಯ ಮತೆ ಏಕಯ ಯಾತಿ ಅನಾವೃತ್ತಿ ಅನ್ನಯ ವರ್ತತೆ ಪುನಃ. ಈ ರೀತಿಯಲ್ಲಿ ಶುಕ್ಲ ಪಕ್ಷ ಮಾರ್ಗದಿಂದ ಹೋಗುವುದು, ಕೃಷ್ಣ ಪಕ್ಷ ಮಾರ್ಗದಿಂದ ಹೋಗುವುದು ಅಂತ ಈ ಎರಡೇ ಶಾಶ್ವತವಾದ ಮಾರ್ಗಗಳು. ಅದರಲ್ಲಿ ಏಕಯ ಯಾತಿ ಅನಾವೃತ್ತಿ, ಒಂದು ಮಾರ್ಗದಿಂದ ಅನಾವೃತ್ತಿ ಮತ್ತು ತಿರುಗಿ ಬರುವುದೇ ಇಲ್ಲ. ಅನ್ಯಯ ವರ್ತತೆ ಪುನಃ, ಇನ್ನೊಂದು ಮಾರ್ಗದಿಂದ ಹೋದರೆ ತಿರುಗಿ ಬರುವುದು ಸಾಧ್ಯ ಆಗುತ್ತೆ. ಇನ್ನ ಹೇಳ್ತಾರೆ, ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಖ್ಯತೆ ಕಶ್ಚನ ತಸ್ಮಾತ್ ಸರ್ವೇಶು ಕಾಲೇಶು ಯೋಗ ಯುಕ್ತೋ ಭವಾರ್ಜುನ. ಇದಕ್ಕೆ ಹೇಳ್ತಾರೆ, ಯಾರಾದರೆ ಇದು ಚತುರ್ದಶಿಯಲ್ಲೂ ಬರುತ್ತೆ, ಷೋಡಶಿಯಲ್ಲೂ ಬರುತ್ತೆ, ಈ ಮಾರ್ಗಗಳ ಪರಿಚಯ ಮಾಡಿಕೊಡುತ್ತಾರೆ. ಯಾರಾದರೆ ಈ ಮಾರ್ಗಗಳ ಪರಿಚಯ ಮಾಡಿಕೊಂಡು ನಿತ್ಯವೂ ಆ ಮಾರ್ಗ ಮಾರ್ಗದ ರೂಪದಲ್ಲಿರುವ ಭಗವಂತನ ಸ್ಮರಣೆ ಮಾಡುತ್ತಾರೋ ಅವರಿಗೆ ನ ಮುಖ್ಯತಿ ಕಶ್ಚನ, ಎಂಥ ಪರಿಸ್ಥಿತಿಯಲ್ಲೂ ಸಂಸಾರದಲ್ಲಿ ಅವರಿಗೆ ಮೋಹ ಅಂಬುದು ಕಡಿಮೆ ಆಗ್ತಾ ಬರುತ್ತೆ. ಮೋಹ ಕೊಡೋದಿಲ್ಲವರು ಅಂದ್ರೆ ಮೋಹವನ್ನು ಕತ್ತರಿಸುವಂಥದ್ದು ಆ ಪ್ರಯಾಣ ಮಾರ್ಗದ ಚಿಂತನ. ಆದ್ದರಿಂದ ತಸ್ಮಾತ್ ಸರ್ವೇಶು ಕಾಲೇಶು ಯೋಗಯುಕ್ತೋ ಭವಾರ್ಜುನ. ಆದ್ದರಿಂದ ನೀನು ಎಂಥ ರೀತಿಯಲ್ಲೂ ಕೂಡ ಭಗವಂತ ಜ್ಞಾನ ಭಕ್ತಿಪೂರ್ವಕಂ, ಯೋಗ ಅಂದ್ರೆ ಏನು ಹೇಳ್ತಾರೆ, ಸರ್ವದಾ ಭಗವತ್ ಜ್ಞಾನ ಭಕ್ತಿಪೂರ್ವಕ ದೇವರ ಭಕ್ತಿಯಿಂದ ದೇವರ ಜ್ಞಾನದಿಂದ ಕೂಡಿಕೊಂಡು ಸೋಚಿತ ನಿವೃತ್ತ ಕರ್ಮಾನುಷ್ಠಾನ ರೂಪ ಉಪಾಯಯುಕ್ತೋ ಭವ. ಜ್ಞಾನ ಇರಬೇಕು, ಭಕ್ತಿ ಇರಬೇಕು, ಅದಕ್ಕೆ ತಕ್ಕಂತೆ ತನಗೆ ತಕ್ಕಂತಹ ಕರ್ಮಾನುಷ್ಠಾನವನ್ನ ಮಾಡಲೇಬೇಕು ಎಂಬುದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಬಹಳ ಜನ ಎಡವು ಬೀಳುತ್ತಾರೆ ಇಲ್ಲಿ. ಏನದು ಅಂದ್ರೆ ಜ್ಞಾನವಂತ ಭಕ್ತಿವಂತ ಇಲ್ಲ ಕರ್ಮ ಯಾಕೆ ಬೇಡ ಅಂತ ತಪ್ಪು ಅಂತ ಹೇಳುತ್ತಾರೆ. ಅದಕ್ಕೆ ಬಹಳ ಜನ ಆ ಮಾತನ್ನು ತಪ್ಪಾಗಿ ತಿಳಿದು ಏನು ಮಾಡುತ್ತಾರೆ, 24 ಗಂಟೆ ಸಿಡಿ ಹಾಕೊಂಡು ಕೇಳ್ತಾ ಇರ್ತಾರೆ, ಜ್ಞಾನ 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 ಅಂತ. ಸಂಧ್ಯಾ ವಂದನೆ ಮಾಡಲ್ಲ, ಆಚಮನ ಮಾಡಲ್ಲ, ಮತ್ತೆ ಅಂತ ಸಾಧನೆಯ ಕೃಷ್ಣನ ಅಭಿಪ್ರಾಯ ಅದಲ್ಲ. ಜ್ಞಾನ ಭಕ್ತಿ ಅದರಿಂದ ಕೂಡಿಕೊಂಡ ಸೋಚಿತ ಕರ್ಮ ಅನುಷ್ಠಾನ ಎಂಬುದನ್ನು ರಾಘವೇಂದ್ರ ಸ್ವಾಮಿಗಳು ಚೆನ್ನಾಗಿ ಆಚಾರರ ತಾತ್ಪರ್ಯಕ್ಕನುಗುಣವಾಗಿ ಅರ್ಥವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಹೇಳುತ್ತಾರೆ, ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತು ತತ್ಸರ್ವಮಿದಂ ವಿಧಿತ್ವಾ ಯೋಗೀ ಪರಂ ಸ್ಥಾನ ಉಪಯುಕ್ತಾದ್ಯಂ. ಇಲ್ಲಿ ಹೇಳುತ್ತಾರೆ ವೇದಗಳಲ್ಲಿ ವೇದ ಅಧ್ಯಯನ ಯಜ್ಞಾನುಷ್ಠಾನ ಕೃಚ್ಛ್ರಾದಿ ತಪಶ್ಚರಣೇಶು ಯದೇವ ಪುಣ್ಯಫಲಂ ಪ್ರದಿಷ್ಟಂ ನಿರ್ದಿಷ್ಟಮಸ್ತಿ. ಈ ರೀತಿಯಾಗಿ ಭಗವಂತನನ್ನ ತಿಳಿದು ಆತನನ್ನ ಹೊಂದುವ ಮಾರ್ಗವನ್ನ ತಿಳಿದು ಆತನನ್ನ ಚಿಂತನೆ ಮಾಡುವ ಉಪಾಯವನ್ನ ಏನು ಹೇಳಿಕೊಟ್ಟಿದ್ದಾರೆ ಈ ಒಂದು ಅದ್ಭುತವಾದ ಅಧ್ಯಾಯದಲ್ಲಿ, ಇದನ್ನು ಯಾರು ಕೇಳುತ್ತಾರೋ ಯಾರು ಚಿಂತನೆ ಮಾಡುತ್ತಾರೋ ಅನುಷ್ಠಾನಕ್ಕೆ ತರ್ತಾರೋ ಅವರಿಗೆ ಎಷ್ಟು ಫಲ ಬರುತ್ತೆ ಅಂದರೆ ವೇದಾಧ್ಯಯನ ಯಜ್ಞಾನುಷ್ಠಾನ ಕೃಚ್ಛ್ರ ಮೊದಲಾದ ಅನೇಕ ತಪಸ್ಸನ್ನು ಮಾಡಿದರೆ ಯದೇವ ಪುಣ್ಯಫಲಂ ಪ್ರದಿಷ್ಟಂ ಏನು ಪುಣ್ಯಫಲ ಬರುತ್ತೆ ಅಂತ ತತ್ಸರ್ವಮೇವೇತಿ. ಆ ಎಲ್ಲಾ ಪುಣ್ಯವನ್ನ ಈ ಒಂದು ಅಧ್ಯಾಯವನ್ನ ಚೆನ್ನಾಗಿ ಶ್ರವಣ ಮಾಡಿ ಮನನ ಮಾಡಿ ಅನುಷ್ಠಾನಕ್ಕಿಟ್ಟರೆ ಬರುತ್ತೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ಅರ್ಥ ಅತಿಶಯಿತ ಫಲವಾನ್ ಭವತಿ. ಅಂದರೆ ಈ ಅಧ್ಯಾಯ ಇದಂ ಅಧ್ಯಾತ್ಮಾದಿ ಸ್ವರೂಪಂ ಭಗವತಃ ಅಶೇಷ ಸ್ರಷ್ಟತ್ವಂ ಶುಕ್ಲ ಕೃಷ್ಣಾದಿ ಮಾರ್ಗಂ ಪ್ರಾಗುಪ್ತಂ ವಿಧಿತ್ವ. ಇಲ್ಲಿ ಏನೇನು ಹೇಳಿದ್ರು ಸಂಕ್ಷೇಪವಾಗಿ ತಿಳಿಸಿಕೊಡುತ್ತಾರೆ. ಭಗವಂತನ ಅಧ್ಯಾತ್ಮ ಅಧಿದೈವ ಅಧಿಭೂತ ಎಂಬ ರೂಪಗಳ ಪರಿಚಯ, ಭಗವಂತ ಎಲ್ಲವನ್ನ ಸೃಷ್ಟಿ ಮಾಡುತ್ತಾನೆ ಎಂಬುದರ ಪರಿಚಯ, ಶುಕ್ಲ ಮಾರ್ಗ ಕೃಷ್ಣ ಮಾರ್ಗ ಅಂತ ಎರಡೂ ಮಾರ್ಗಗಳ ಪರಿಚಯ, ಇವೆಲ್ಲ ಯಾರು ಚೆನ್ನಾಗಿ ತಿಳಿಯುತ್ತಾರೋ ಅವರು ವಿಶೇಷವಾಗಿ ಫಲವನ್ನ ಪಡೆಯುತ್ತಾರೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಟ್ಟಲ್ಲಿಗೆ ಇತಿ ಶ್ರೀ ಓಂ ತತ್ಸದಿ ತತ್ಸದಿತಿ ಶ್ರೀಮದ್ ಭಗವದ್ಗೀತಾ ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನ ವಿಜ್ಞಾನ ಯೋಗೋ ನಾಮ ಅಷ್ಟಮೋಧ್ಯಾಯ. ಇಲ್ಲಿ ಅಧ್ಯಾತ್ಮ ಎಂಬ ಹೆಸರಿಂದ ಒಳಗಿರತಕ್ಕಂಥ ಭಗವಂತ ಬಿಂಬಮೂರ್ತಿಯ ಜ್ಞಾನವನ್ನ ಕೊಟ್ಟರು, ಜ್ಞಾನ ಅಂತ ಹೆಸರಿಂದ ಹೊರಗಿನ ಭಗವದ್ ರೂಪಗಳು ಆ ರೂಪಗಳು ಮಾಡತಕ್ಕಂಥ ಸೃಷ್ಟಿ ಮೊದಲಾದ ಕೆಲಸಗಳು ಅದೆಲ್ಲದರ ಪರಿಚಯ ಮಾಡಿಕೊಟ್ರು. ಅದರಿಂದ ಇದು ಜ್ಞಾನ ವಿಜ್ಞಾನ ಯೋಗ ಅಂತ ಕರೆಸಿಕೊಂಡಿತು. ಹೇಳುತ್ತಾ ಇನ್ನೊಂದು ಅಧ್ಯಾಯವನ್ನ ಶುರು ಮಾಡುತ್ತಾ ಇದ್ದಾರೆ. ಅಥ ನವಮೋಧ್ಯಾಯ 9ನೆಯ ಅಧ್ಯಾಯವನ್ನು ಶುರು ಮಾಡುತ್ತಾ ಇದ್ದಾರೆ. ಶ್ರೀ ಭಗವಾನ್ ವಾಚ ಇದಂತೇ ಗುಪ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷತೆ ಅಶುಭಾತ್. ಹೇ ಅರ್ಜುನ, ನಿನಗೆ ರಹಸ್ಯವಾಗಿರತಕ್ಕಂಥ ಈ ವಿದ್ಯೆಯನ್ನು ತಿಳಿಸಿಕೊಡುತ್ತೇನಯ್ಯ. ಗುಹ್ಯ ರಹಸ್ಯ ಅಲ್ಲ, ಗುಹ್ಯತ್ತಮ ಬಹಳ ಸೀಕ್ರೆಟ್. ಅದನ್ನು ತಿಳ್ಕೊಂಡ್ರೆ ಬೇಗ ನೀನು ಈ ಸಂಸಾರವೆಂಬ ಅಶುಭದಿಂದ ಮೋಕ್ಷತೆ ಬಿಟ್ಟು ಬಿಡುಗಡೆ ಆಗ್ಬಿಡುತ್ತೆ. ಎಂಥದ್ದು ಜ್ಞಾನಂ ವಿಜ್ಞಾನ ಸಹಿತ, ಜ್ಞಾನ ಭಗವಂತನ ಜ್ಞಾನ ವಿಜ್ಞಾನ ಸಹಿತ. ವಿಜ್ಞಾನ ಅಂದ್ರೆ ಹೇಳ್ತಾರೆ ಬಿಂಬರೂಪಿಯ ತಿಳುವಳಿಕೆಯೇ ವಿಜ್ಞಾನ. ಜ್ಞಾನ ಅಂದರೆ ಬಿಂಬರೂಪಕ್ಕಿಂತ ಬೇರೆಯಾದ ಮಿಕ್ತ ಭಗವದ್ ರೂಪಗಳ ಪರಿಚಯ, ಸಾಮಾನ್ಯ ಪರಿಚಯ ಜ್ಞಾನ ಅಂತಾದರೆ ವಿಶೇಷವಾದ ಬಿಂಬರೂಪದ ಪರಿಚಯಕ್ಕೆ ವಿಜ್ಞಾನ. ಇದನೇವದ ವಿಜ್ಞಾನ ವಿಧಿಗೀಯತೆ ಅಂತ ಅರಣ್ಯಕಾಚಾರ್ಯರು ಚೆನ್ನಾಗಿ ಹೇಳುತ್ತಾರೆ. ಇದು ಯಾವ ಯೋಗ? ಏನನ್ನು ಇದಕ್ಕೆ ಹೆಸರೇನು ಹೇಳ್ತಾರೆ? ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರವಕ್ಷ್ಯ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಹೇಳ್ತಾರೆ ನಿನಗೆ ರಾಜವಿದ್ಯಾ ರಾಜಗುಹ್ಯ ಯೋಗ ಎಂಬುದನ್ನು ಹೇಳಿಕೊಡ್ತಾ ಇದ್ದೇನಯ್ಯ. ಇದಂತಹದ್ದು ಪವಿತ್ರಂ ಇದಂ ಉತ್ತಮಂ, ಉತ್ತಮವಾದ್ದು ಪವಿತ್ರವಾದ್ದು. ಪ್ರತ್ಯಕ್ಷಾವಗಮಂ, ಪ್ರತ್ಯಕ್ಷವಾಗಿ ಗೊತ್ತಾಗುತ್ತೆ ಇದು ಚೆನ್ನಾಗಿ. ಇಲ್ಲದ್ದನ್ನ ಚಿಂತನೆ ಮಾಡಬೇಕು ಅಂದ್ರೆ ಮನಸ್ಸು ಎಟಕಲ್ಲ, ಇದು ಎಟಕತ್ತೆ ಸುಲಭ. ಸುಸುಖಂ ಒಳ್ಳೆ ಸುಖಕರವಾದ್ದು. ಅಷ್ಟೇ ಅಲ್ಲ, ಧರ್ಮ್ಯಂ ಕರ್ತಂ ಅವ್ಯಯಂ ಅಂದ್ರೆ ಯಾವಾಗ್ಲೂ ಕೂಡ ನಾಶರಹಿತವಾದಂತಹ ಪದವಿಯನ್ನ ಹೊಂದಿಸತಕ್ಕದ್ದು ಇಂಥದ್ದು ನಾನು ಹೇಳಿಕೊಡುತ್ತೇನೆ. ಅಷ್ಟಪ್ರಧಾನಾ ಪುರುಷಾಹ ಧರ್ಮ್ಯಶ್ಚ ಪರಂತವ ಅಪ್ರಕ್ತಮಾನ್ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಸರಿಯೇನಪ್ಪ ಏನೋ ಹೇಳ್ತಾ ಇದೆಯಾ? ರಾಜವಿದ್ಯಾ ರಾಜಗುಹ್ಯ ಯೋಗ ಹೇಳು, ನಾನೇ ಹಿಡಿಸ್ಕೊಳ್ಳಲ್ಲ ಅಂತೀಯ. ಯಾರಾದರೆ ಎಲ್ಲಾ ಅನುಷ್ಠಾನ ಮಾಡಿದರೂ ಈ ಒಂದು ಯೋಗವನ್ನ ಅಷ್ಟಪ್ರಧಾನಾ ಪುರುಷಾಹ ಧರ್ಮ್ಯಶ್ಚ ಪರಂತಪ, ಇದು ಅದ್ಭುತವಾಗಿರತಕ್ಕಂಥ ಜೀವನಿಗೆ ಅವಶ್ಯವಾಗಿರತಕ್ಕಂಥ ಯೋಗ. ಇದರಲ್ಲಿ ಶ್ರದ್ಧೆ ಯಾರಿಗೆ ಇರಲ್ಲ ಅವರು ಮಾಂ ಅಪ್ರಾಪ್ಯ ನನ್ನನ್ನು ಹೊಂದದೇನೆ ತಿರುಗಿ ತಿರುಗಿ ಬರುತ್ತಾರವರು. ಅದರಿಂದ ಈ ಯೋಗ ಅತ್ಯಂತ ಮುಖ್ಯವಾದ್ದು. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ತಾನಿ ಸರ್ವಭೂತಾನಿ ನಚಾಹಂತೆ ಶವಸ್ಥಿತ. ಇದು 11ನೇ ಸ್ಕಂದದಲ್ಲಿ ಉದ್ಧವನಿಗೆ ಕೃಷ್ಣ ಅನೇಕ ಯೋಗಾಭ್ಯಾಸಗಳನ್ನೆಲ್ಲ ಹೇಳಿಕೊಟ್ಟ ಮೇಲೆ ಉದ್ಧವ ಕೇಳುತ್ತಾನೆ, ಕೃಷ್ಣ ನೀನೇನು ತುಂಬಾ ಹೇಳಿಬಿಟ್ಟಿದೀಯ, ಆದರೆ ಜನಕ್ಕೆ ಇಷ್ಟೆಲ್ಲ ಮಾಡಲಿಕ್ಕಾಗಲ್ಲ, ಟೈಮೂ ಇರಲ್ಲ, ಪೇಷೆನ್ಸೂ ಇರಲ್ಲ, ಆಸಕ್ತಿ ಇರಲ್ಲ, ಯೋಗ್ಯತೆ ಇರಲ್ಲ ಇಷ್ಟೆಲ್ಲ ಮಾಡಲಿಕ್ಕೆ. ಅವರಿಗೆ ಚುಟುಕಾಗಿರಬೇಕು, ಚಿಕ್ಕದಾಗಿರಬೇಕು, ಮಾಡಿದರೆ ನೀ ಸಿಗಬೇಕು, ಏನಾದರೂ ಇದ್ರೆ ಹೇಳು ಅಂತ ಉಪಾಯ. ಕೃಷ್ಣ ಹೇಳುತ್ತಾನೆ, ಏನೂ ಇಲ್ಲ ಉದ್ಧವ, ಇಷ್ಟು ಮಾಡಿದರೆ ಸಾಕು ನಾನು ಸಿಗ್ತೇನೆ. ಏನು? ನಿನ್ನೊಳಗೆ ನಾನಿದ್ದೇನೆ, ಎಲ್ಲಾ ಜೀವರಾಶಿಗಳಲ್ಲಿ ನಾನಿದ್ದೇನೆ, ಅವರವರ ಹೃದಯದಲ್ಲಿರುವ ನನ್ನನ್ನ ಎಲ್ಲಾ ಕಡೆ ನೋಡಲಿ, ಎಲ್ಲಾ ಕಡೆ ಇರುವ ನನ್ನನ್ನ ಅವರ ಹೃದಯದಲ್ಲಿ ನೋಡಲಿ, ಸಿಕ್ಬಿಡ್ತೇನೆ. ಮಾತು ಸಿಕ್ಕಲು, ಅನುಷ್ಠಾನ ದೊಡ್ಡದಾಗುತ್ತೆ. ಅಂದರೆ ಒಳಗಿನ ಕೀ ರಹಸ್ಯ ಗೊತ್ತಿಲ್ಲದಿದ್ದರೆ ಇದು ಅನುಷ್ಠಾನಕ್ಕೆ ಬರಲ್ಲ. ಅದನ್ನು ಹೇಳಿಕೊಡ್ತಾ ಇದ್ದಾನೆ. ಮಯ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ, ನಾನು ವಿಶೇಷವಾಗಿ ಇಡೀ ಜಗತ್ತನ್ನ ವ್ಯಾಪಿಸಿ ನಿಂತಿದ್ದೇನೆ. ಹೇಗೆ ಅಂದ್ರೆ ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ ಆಧಾರ, ಎಲ್ಲವನ್ನ ಸುತ್ತಿ ನಿಂತಿದ್ದೇನೆ, ಜಗತ್ತೆಲ್ಲ ನನಗಾಶ್ರಯವಾಗಿದೆ. ಹೌದಾ? ನೀನೇ ಎಲ್ಲರಿಗೆ ಆಶ್ರಯ ಅಂತ ವೇದ ಹೇಳುತ್ತೆ. ಮತ್ತೆ ನಿನಗೂ ಜಗತ್ತಾಶ್ರಯ ಅಂದ್ರೆ ಜಗತ್ತಿನ ಮೇಲೆ ನೀನು ಆಧಾರ ಪಟ್ಟಿದ್ದೀಯಾ? ಜಗತ್ತಿನಲ್ಲಿ ದೇವರಿದ್ದಾರೆ, ತಂಬಿಗೆ ಇದೆ, ತಂಬಿಗೆಯಲ್ಲಿ ನೀರು ಹಾಕಿದ್ದೇವೆ, ತಂಬಿಗೆಯಲ್ಲಿ ನೀರು ನಿಂತಿದೆ, ತಂಬಿಗೆ ಇಲ್ಲದಿದ್ರೆ ನೀರು ಹೋಗ್ಬಿಡುತ್ತೆ. ಅಂದ್ರೆ ನೀರಿಗೆ ಡಿಪೆಂಡೆನ್ಸಿ ತಂಬಿಗೆ ಮೇಲಿದೆ. ಹಾಗೆ ಇಡೀ ಜಗತ್ತಿನಲ್ಲಿ ನಾನು ತುಂಬಿದ್ದೇನೆ ಅಂದರೆ ನಿನ್ನ ತುಂಬಿ ಹಿಡಿದಕ್ಕೆ ಜಗತ್ತು ಬೇಕಾಯಿತು, ಜಗತ್ತಿರದನ್ನು ಇಲ್ಲಿಕ್ಕಾಗಲ್ಲೇನು ಅಂತ ಕೇಳಿದರೆ ಆಗಲ್ಲ. ಜಗತ್ತಿನೊಳಗೆ ನಾನು ಇದ್ದೇನಲ್ಲ, ನಾನು ಜಗತ್ತನ್ನ ಒಳಗಿಂದ ಹಿಡಿದಿದ್ದೇನೆ, ಹೊರಗಿಂದಲೂ ನಾನೇ ಹಿಡಿದಿದ್ದೇನೆ, ಜಗತ್ತಿನ ಹೊರಗು ಒಳಗು ನಾನೇ ಇದ್ದೇನೆ. ಮತ್ಸ್ಥಾನಿ ಸರ್ವಭೂತಾನಿ, ನಾನು ಎಲ್ಲವನ್ನ ವ್ಯಾಪಿಸಿ ಒಳಗಿದ್ದೇನೆ. ಹಾಗಂತ ಎಲ್ಲವೂ ನನಗಾಶ್ರಯ ಅಂದ್ರೆ ಆಧಾರ ಕಡಿಬೇಡಿ, ಅದಕ್ಕೆಲ್ಲ ನಾನೇ ಆಧಾರವಾಗಿದ್ದೇನೆ, ಅರ್ಥವೇ ಆಗಲ್ಲ. ಏನೋ ಇದು ಏನೋ ಇದು ಅಂತ ಅದಕ್ಕೆ ಹೇಳ್ತಾರೆ ನಮ್ಮ ಅಧಿಕಾರಿಗಳಿರ್ತಾರೆ, ಅಧಿಕಾರಿಗಳಿರ್ತಾರೆ, ಅವರು ಹೊರಗೆ ಬಂದು ಎಲ್ಲ ನೋಡಿಕೊಂಡು ಹೋಗ್ತಾ ಇರ್ತಾರೆ. ಆಫೀಸಿಗೆ ಹೋದರೆ ಅಲ್ಲೂ ಅವರು ನೋಡ್ತಾ ಇರ್ತಾರೆ. ನಾವು ಕೇಳಿದ್ರೆ ನೀವು ಹೊರಗೆ ಎಲ್ಲ ನೋಡ್ತೀರಾ, ಒಳಗೆ ಅಂದ್ರೆ ನಾನು ಹೊರಗೂ ನೋಡುತ್ತೇನೆ ಒಳಗೂ ನೋಡುತ್ತೇನೆ ಅಂತ. ಅವನು ಎಲ್ಲ ಕಡೆ ವ್ಯಾಪ್ತನಾಗಿರ್ತಾನೆ ಅಂದ್ರೆ ಅವನ ಪವರ್ ಎಲ್ಲ ಕಡೆ ಇರುತ್ತೆ. ಹೊರಗೂ ಎಲ್ಲ ನೋಡುತ್ತಾನೆ, ಒಳಗಿಂದೂ ನೋಡುತ್ತಾನೆ. ಹಾಗೆ ಭಗವಂತ ಒಳಗಿದ್ದುಕೊಂಡೇ ಅವನು ಆಧಾರ ಪಟ್ಟಿಲ್ಲ, ಆಧಾರ ಆಗಿದ್ದಾನೆ. ಹೊರಗಿದ್ದುಕೊಂಡು ಎಲ್ಲವನ್ನ ಗೊತ್ತಿದ್ದಾನೆ. ಅದರಿಂದ ಒಳಗೂ ಹೊರಗೂ ಸ್ವಾಮಿ ನಿಂತಿದ್ದಾನೆ ಎಂದ್ರು. ಅರ್ಥ ಆಗಲ್ಲಲ್ಲಿ ಮಾಡಿಸಿದ್ರೆ ಇಷ್ಟು. ಇಡೀ ಶರೀರ ಈ ಶರೀರದ ಆಕಾರದಲ್ಲಿ ಶರೀರ ಸುತ್ತು ಇದ್ದು ಹೊತ್ತಿದ್ದಾನೆ, ಹೊರಗೆ ಹೊತ್ತಿದ್ದಾನೆ. ಮತ್ತೆ ಶರೀರದ ಒಳಗಿದ್ದಾನಲ್ಲ ಅಂದ್ರೆ ಹೃದಯ, ಹೃದಯದಲ್ಲಿ ದೇವರಿದ್ದಾರೆ. ಹೃದಯ ಆಕಾರದಲ್ಲಿದ್ದು ಹೃದಯವನ್ನ ಹೊತ್ತಿದ್ದಾನೆ. ನಾಡಿಗಳ ಆಕಾರದಲ್ಲಿದ್ದು ನಾಡಿಗಳನ್ನ ಹೊತ್ತಿದ್ದಾನೆ. ರಕ್ತ ಮಾಂಸ ಎಲುವುಗಳ ಆಕಾರದಲ್ಲಿದ್ದು ಅವುಗಳನ್ನ ಹೊತ್ತಿದ್ದಾನೆ. ಹೊರಗಿದ್ದು ಇಡೀ ಶರೀರವನ್ನು ಹೊತ್ತಿದ್ದಾನೆ. ಒಳಗೂ ಇದ್ದು ಹೊರೆಯುತ್ತಾನೆ, ಹೊರಗೂ ಇದ್ದು ಹೊರೆಯುತ್ತಾನೆ. ಅದರಿಂದ ಇವನನ್ನ ಹೊರೆಯುವಂಥದ್ದು ಯಾವುದೂ ಇಲ್ಲ, ಅಂದ್ರೆ ಆಧಾರವಾದ ಯಾವುದೂ ಇಲ್ಲ. ಇವನೇ ಎಲ್ಲದಕ್ಕೂ ಆಧಾರ. ಇನ್ನ ನಚಮತ್ಥಾನಿ ಭೂತಾನಿ ಪಶ್ಚಮೇ ಯೋಗಮೈಶ್ವರಂ ಭೂತಭೃತ್ ನತ ಭೂತಸ್ಥ ಮಮಾತ್ಮ ಭೂತಭಾವನ ಇಲ್ಲಿ ಹೇಳ್ತಾ ಇದ್ದಾರೆ. ಹೌದಯ್ಯ, ನೀನು ಎಲ್ಲರನ್ನ ಹಿಡಿದಿದೀಯ, ಚೆನ್ನಾಗಿದೆ. ಹೊರಗಿದ್ದುಕೊಂಡು ಒಳಗೆ ಹೋದರೆ ನಿನ್ನನ್ನೇ ಹಿಡಿಯೋದಾಗುತ್ತಲ್ಲ ಅಂದ್ರೆ ಹೇಳ್ತಾರೆ ಭೂತಭೃತ್, ನಾನು ಒಳಗಿದ್ದುಕೊಂಡೇ ಎಲ್ಲವನ್ನ ಹಿಡಿತೇನೆ. ನಚ ಭೂತಸ್ಥ ಆಶ್ರಯವಾಗಿ ಅದನ್ನ ಆಧಾರ ಮಾಡಿಕೊಂಡು ನಾನಿಲ್ಲ. ನನ್ನ ಯೋಗಂ ಐಶ್ವರಂ ಪಶ್ಯ, ನೋಡು ನಾನು ಒಳಗಿದ್ರೂ ನನ್ನನ್ನು ಹಿಡಿಯೋದು ಯಾವುದೂ ಇಲ್ಲ, ಎಲ್ಲವನ್ನ ನಾನೇ ಹಿಡಿದಿದ್ದೇನೆ. ಎಲ್ಲರ ಶರೀರದ ಒಳಗ ಭಾಗಗಳೆಲ್ಲ ನಾನೇ ಹಿಡಿದಿದ್ದೇನೆ. ನಾನು ಸರದರೆ ಎಲ್ಲರ ಶರೀರ ಭಾಗಗಳು ಕೊಳತು ಹೋಗುತ್ತೆ. ನಾನು ಸರದರೆ ಹೊರಗಿನ ರೂಪದಿಂದ ಎಲ್ಲರ ಶರೀರಗಳು ಬಿದ್ದು ಹೋಗುತ್ತೆ. ಅದರಿಂದ ಒಳಗೂ ಹೊರಗೂ ನಾನೇ ಇದ್ದೇನೆ, ಇದು ಚೆನ್ನಾಗಿ ನೋಡಯ್ಯ ಅಂತ ತಿಳಿಸಿಕೊಡುತ್ತಾರೆ. ಅದರಿಂದ ನನ್ನ ಇಂಥ ಸಾಮರ್ಥ್ಯವನ್ನು ನೀನು ನೋಡು. ಈ ನೋಟವೇ ಯೋಗ ಅಂತದನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಹೌದಾ? ಸ್ವಲ್ಪ ದೃಷ್ಟಾಂತ ಕೊಡ್ತೀಯ ಕೃಷ್ಣ. ನೀನು ಹೊರಗೂ ಇರ್ತೀಯ, ಒಳಗೂ ಇರ್ತೀಯ, ಹೊರಗೂ ಇದ್ದು ಹೊರತೀಯ, ಒಳಗೂ ಇದ್ದು ಹೊರೀತೀಯ, ಒಳಗೂ ಹೊರಗೂ ಇರ್ತೀಯ ಅಂದ್ರೆ ಏನಾದರೂ ಒಂದು ದೃಷ್ಟಾಂತ ಕೊಡು, ಎಕ್ಸಾಂಪಲ್ ಅರ್ಥ ಆಗುತ್ತೆ ಅಂದ್ರೆ ಹೇಳ್ತಾರೆ. ಯಥಾ ಆಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮಸ್ತಾಣಿ ಉಪಧಾರಯ ಹೇಳ್ತಾರೆ. ಆಕಾಶ, ಆಕಾಶದಲ್ಲಿ ಗಾಳಿ ಇದೆ. ಆಕಾಶ ಎಲ್ಲಿದೆ? ಎಲ್ಲಾ ಕಡೆ ಇದೆ. ಎಲ್ಲಾ ಕಡೆ ಗಾಳಿ ಇದೆ. ಗಾಳಿ ಎಲ್ಲಿದೆ? ಹೊರಗೂ ಇದೆ, ಒಳಗೂ ಇದೆ, ಎಲ್ಲಾ ಕಡೆ ಇದೆ. ಎಲ್ಲಾ ಕಡೆ ಇದ್ದು ಎಲ್ಲವನ್ನ ಧಾರಣೆ ಮಾಡಿದೆ, ಎಲ್ಲವನ್ನ ಧಾರಣೆ ಮಾಡಿದೆ. ಹೇಗೆ? ಆಕಾಶದಲ್ಲಿ ವಾಯು ಹೊರಗೂ ಒಳಗೂ ಸರ್ವತ್ರ ಇರುತ್ತೋ ಹಾಗೆ ನಾನು ಹೊರಗೂ ಒಳಗೂ ಎಲ್ಲಾ ಕಡೆ ಇದ್ದೇನೆ ಅಂತ ತಿಳಿಸಿಕೊಡ್ತಾರೆ. ಸರ್ವಭೂತಾನಿ ಕೌಂಟೇಯ ಪ್ರಕೃತಿ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದವು ವಿಜ್ಞಾನ್ಯಹಂ. ನಾನೆಂಥ ಗೊತ್ತಾ, ಇಡೀ ಎಲ್ಲ ಜೀವರಾಶಿಗಳನ್ನ ಆ ಶರೀರ ಮೊದಲಾದ ಸರ್ವ ಪದಾರ್ಥಗಳನ್ನ ಎಲ್ಲವೂ ಕೂಡ ಕಲ್ಪಕ್ಷಯೇ ಯುಗಾಂತದಲ್ಲಿ ಎಲ್ಲವನ್ನೂ ನಾನು ನಾಶ ಮಾಡಿಬಿಡುತ್ತೇನೆ. ಪುನಸ್ತಾನಿ ಕಲ್ಪಾದವು ವಿಜ್ಞಾನ್ಯಹಂ, ಪುನಃ ಕಲ್ಪಾದಿಯಲ್ಲಿ ಎಲ್ಲರನ್ನೂ ಹೊರಗೆ ತಂದು ಸೃಷ್ಟಿಯನ್ನು ನಾನೇ ಮಾಡುತ್ತೇನೆ ಅಂತ ಭಗವಂತ ಚೆನ್ನಾಗಿ ತಿಳಿಸಿಕೊಡ್ತಾನೆ. ಇಲ್ಲಿ ಹೇಳಿ ನೋಡಬೇಕಾಗಿದ್ದೇನು, ಅವನು ಸೃಷ್ಟಿಯನ್ನು ಮಾಡುತ್ತಾನೆ, ಲಯವನ್ನು ಮಾಡುತ್ತಾನೆ. ಇದು ಕೇಳಿ ಕೇಳಿ ಸಾಕಾಗಿರುತ್ತೆ, ಕೆಲವರು ಬಾಯಿಪಾಠವೂ ಆಗಿರುತ್ತೆ. ಆದರೆ ಅದರಿಂದ ಏನು ಬರಬೇಕೋ ಪಡ್ಕೊಂಡಿರಲ್ಲ, ಅದಕ್ಕೆ ಮೆಕ್ಯಾನಿಕಲ್ ಆಗಿರುತ್ತೆ. ಏನೋ ದೇವರೆಲ್ಲ ಕೃಷಿ ಮಾಡ್ತಾನೆ ಸಾಯಿಸ್ತಾನೆ, ಕೃಷಿ ಮಾಡ್ತಾನೆ ಸಾಯಿಸ್ತಾನೆ. ಒಂದ್ಸಲ ನೋಡಿ, ಸೃಷ್ಟಿಯ ಪರಿಚಯ ಇದೆಯಾ? ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂತ ಇರ್ತಾರೆ, ದೊಡ್ಡ ದೊಡ್ಡ ಇಂಜಿನಿಯರ್ಗಳೆಲ್ಲ ಇರ್ತಾರೆ, ಎಲ್ಲಾ ಸೇರಿ ಕಂಡು ಹಿಡಿದಿದ್ದಾರೆ. ಏನು ಬೋಲ್ಟ್ ನಟ್ಟು ನಾನಾ ಎಲ್ಲ ತಯಾರು ಮಾಡೋದು, ಒಂದೇ ತರ ಇರುವ ಬೋಲ್ಟ್ ತಯಾರು ಮಾಡಬೇಕು, ಅದೆಲ್ಲ ಮೆಷಿನ್ನಲ್ಲಿ ಸಿಎನ್ಸಿ ಮೆಷಿನ್ನಲ್ಲಿ ತಯಾರಾಗಿ ಬರ್ತಾ ಇರುತ್ತೆ. ಬೆಲ್ಟ್ ಅಲ್ಲಿ ಬೋಲ್ಟ್ ರಾಶಿ 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 ಬರ್ತಾ ಇರುತ್ತೆ. ಆ ರಾಶಿಯಲ್ಲಿ ಒಂದು ಹಿಡಿ ಕೈ ಹಾಕ್ತಾನವ, ಸ್ಯಾಂಪಲ್ ಟೆಸ್ಟಿಂಗ್ ಅಂತ ಕೈ ಹಾಕಿ ನೋಡಿದರೆ 10 ಬೋಲ್ಟ್ ಹಿಡಿದ್ರೆ ಒಂದಕ್ಕೊಂದು ಸಂಬಂಧ ಇರಲ್ಲ, ಅಂದ್ರೆ ಎಲ್ಲ ಒಂದಂತೆ ಇರುತ್ತೆ. ಡೈಮೆನ್ಷನ್ ನೋಡಿದಾಗ ಚೂರು ಹೆಚ್ಚು ಕಮ್ಮಿ, ಚೂರು ಹೆಚ್ಚು ಕಮ್ಮಿ. ಅವನು ಹೇಳ್ತಾನೆ, ಇಷ್ಟು ಹೆಚ್ಚು ಕಮ್ಮಿ ಇದ್ರೇನೆ ತಯಾರು ಮಾಡ್ಲಿಕ್ಕಾಗುತ್ತೆ, ಪೂರಾ ಒಂದೇ ತರ ಮಾಡ್ಲಿಕ್ಕಾಗಲ್ಲ ನನಗೆ ಅಂತ ಅಲವೆನ್ಸು ಟಾಲರೆನ್ಸು ಅಂತ ಎಲ್ಲ ಕೊಟ್ಟು ಮಾಡ್ತಾನವ. ಅಷ್ಟು ಮಾಡಿ ಅವನು ತೆಗೆದ ಅವನ ಕೈ ಸಿಕ್ಕಂತ 10 ಬೋಲ್ಟ್ ಚೆನ್ನಾಗಿದ್ರೆ ಟೆಸ್ಟ್ ಅಂತ ಹೇಳ್ತಾನೆ. ಮಿಕ್ಕದೆಲ್ಲ ಹೋಗ್ಬಿಡುತ್ತೆ, ಅದು ಹೇಗಾದ್ರಿರ್ಬೋದು, ಮಿಕ್ಕದೆಲ್ಲ ಹೇಗಾದ್ರಿರ್ಬೋದು, ಎಷ್ಟು ಡಿಫರೆನ್ಸ್ ಆದ್ರೂ ಇರ್ಬೋದು. ಆದರೆ ಅವನ ಕೈ ಸಿಕ್ಕದು ಸರಿಯಾಗಿದ್ರೆ ಸಾಕು. ಅಂದರೆ ಮನುಷ್ಯರು ತಯಾರು ಮಾಡೋದು ಏನು ಮಾಡ್ಲಿಕ್ಕೆ ಹೋದ್ರು ಕೂಡ ಆಗಲ್ಲ. ಒಂದು ನೋಡಿ, ಹೆಚ್ಚಿಗೆ ಬೇಡ. ದೇವರ ಸೃಷ್ಟಿಯಲ್ಲಿ ನೋಡಿದರೆ ಒಂದು ಸೇವಂತಿಗೆ ಹೂ ತಗೊಳ್ತೀರಾ, ಅದರ ರೆಕ್ಕೆಗಳನ್ನು ಬಿಡಿಸಿ, ಎಷ್ಟು ಸಿಮ್ಮೆಟ್ರಿಗಳಾಗಿರುತ್ತೆ, ಕರೆಕ್ಟ್ ಡೈಮೆನ್ಷನ್, ಕರೆಕ್ಟ್ ಆಗಿ ಬಣ್ಣ. ಅದು ಹೂವನ್ನು ತಗೊಂಡ್ರೆ ಆ ಹೂವಿಗೆ ಮೇಲೆಲ್ಲ ಒಳ್ಳೆ ಡಾರ್ಕ್ ಕಲರ್, ಒಳಗೊಳಗೆ ಹೋಗ್ತಾ ಇದ್ರೆ ಲೈಟ್ ಕಲರ್ ಬರ್ತಾ ಇರುತ್ತೆ. ಏನು ಕಾಲರ್ ಆಪರೇಷನ್ ಕೊಟ್ಟಿರ್ತಾನೆ, ಯಾರು ಬಣ್ಣ ಬಡಿಯೋದು ಅದಕ್ಕೆಲ್ಲ? ಹಾರುವ ಹಕ್ಕಿಗಳಿಗೆ ಬಣ್ಣ ಬಡದವನೇ ಆರ. ಹಾಗೆ ಇಡೀ ಜಗತ್ತನ್ನ ಭಗವಂತ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಹೇಳ್ತಾರೆ ದೇವರ ತಾಕತ್ತು ಪರಿಚಯ ಆಗೋದೇ, ದೇವರ ತಾಕತ್ತು ಪರಿಚಯ ಆಗೋದೇ ಸೃಷ್ಟಿಯಿಂದ. ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರ ಅನಂತ ಗುಣಪರಮಃ. ನಮ್ಮವರು ಇಷ್ಟು ಕಷ್ಟಪಟ್ಟು ಎಲೆಕ್ಟ್ರಿಸಿಟಿ ಕಂಡುಹಿಡಿದ್ರು, ಅದಿದ್ರೆ ಕಾಣ್ತಿರುತ್ತೆ, ಇಲ್ಲ ಬಹಳ ಕಷ್ಟ ಆಗುತ್ತೆ. ಹೌದು, ತುಂಬಾ ಉಪಕಾರ ಮಾಡಿದ್ರು ನಮ್ಮವರು, ಬಹಳ ಬುದ್ಧಿವಂತರು. ಆದ್ರೆ ಮೊದಲೇ ಸ್ವಾಮಿ ಎಲೆಕ್ಟ್ರಿಸಿಟಿ ಅವ್ರ ಮೂಲಕ ಅಲ್ಲ, ಮೊದಲೇ ಕಂಡುಹಿಡಿದಿದ್ದ. ಹೌದಾ? ಎಲ್ಲಿ ಅಂದ್ರೆ ಕೃಷ್ಣದೇವರಾಯನ ಕಾಲಕ್ಕೇನೆ ಆ ಚರಿತ್ರೆಯಲ್ಲಿ ಬರೀತಾರೆ. ಏನು? ನೀರಿನ ದೀಪಗಳು ಬೆಳಗುತ್ತಿದ್ದು. ಈ ಟರ್ಬೈನ್ಸ್ ಅಂತ ಏನಿತ್ತು ಅದು ಸಿಸ್ಟಮ್ ಎಲ್ಲ ಕೂಡ ಆಗಿನ ಕಾಲದಲ್ಲಿ ಕೈಯಿಂದೇ ತಿರುಗಿಸಿ ಎಲ್ಲ ಮಾಡಿ ಬಾಡ್ತಾ ಇದ್ರು. ಬೇಡಪ್ಪ, ಅಷ್ಟಕ್ಕೂ ಬೇಡ, ಚೂರಿನ ಹಿಂದೆ ಹೋಗೋಣ. ಇಲ್ಲಿ ನೀರಿನಲ್ಲಿ ಈ ಟಿವಿಯಲ್ಲಿ ತೋರಿಸ್ತಾ ಇರ್ತಾರೆ, ಜಲಚರ ಪ್ರಾಣಿಗಳು ಆನಿಮಲ್ ಪ್ಲಾನೆಟ್ ಅಲ್ಲಿ ತೋರಿಸ್ತಾ ಇರ್ತಾರೆ. ಒಂದ್ಸಲ ತೋರಿಸಿದ್ರು, ಅದರಲ್ಲಿ ಒಂದು ವಿಚಿತ್ರ ಪ್ರಾಣಿ ನೀರಿನಲ್ಲೇ ಇರುತ್ತೆ, ಹಾಗೆ ಇನ್ನೊಂದು ಪ್ರಾಣಿಯನ್ನು ಹಿಡಿದು ತಿನ್ನಬೇಕು, ಬಾಯಿ ತೆಗೆದು ತಿನ್ನಬೇಕು ಅಂತಾದ್ರೆ ಅದು ಕಣ್ಣು ಕಾಣಬೇಕು, ಕಣ್ಣು ಕಾಣಲ್ಲದಕ್ಕೆ, ಕಣ್ಣು ಕಾಣಬೇಕಾದ್ರೆ ಬೆಳಕಬೇಕು. ಅದಕ್ಕೆ ಬಾಯಿ ತೆಗೆದ ಕೂಡಲೇ ಫ್ಲಡ್ ಲೈಟ್ ಹಾಕಿದಂತೆ ಒಳಗಿಂದ ಬೆಳಕು, ಎಷ್ಟು ಬೆಳಕು ಬೆಳಕಾ ಇದೆ ಅಂದ್ರೆ ಚೆನ್ನಾಗಿ ಬೆಳಕು ಅದರಲ್ಲಿ ಆ ಪ್ರಾಣಿ ಕಾಣುತ್ತೆ, ಹಿಡಿಯುತ್ತೆ. ಏನು ಆಶ್ಚರ್ಯ, ನಾವು ಇಷ್ಟು ಕಷ್ಟಪಟ್ಟು ಕಂಡಿದ್ದು ಸ್ವಾಮಿ ಅವಾಗ ಮೊದಲೇ ಆ ಪ್ರಾಣಿ ಇದ್ರೆ ಹೊರಗೆ ಹಾಕಿದೆ ಫ್ಲಡ್ ಲೈಟ್ ತರ, ಎಷ್ಟು ಚೆನ್ನಾಗಿ ಮಾಡ್ತಾರೆ. ಅದರಿಂದ ಆ ಸ್ವಾಮಿಯ ಸೃಷ್ಟಿ ಪರಿಚಯ ಮಾಡಿಕೊಂಡ್ರೆ ಅವನ ತಾಕತ್ತು ನಮಗೆ ಪರಿಚಯ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಸಿಸ್ಟಮ್ಯಾಟಿಕ್ ಆಗಿ ಡೆಸ್ಟ್ರಾಯ್ ಮಾಡುತ್ತಾರೆ ಎಲ್ಲವನ್ನು ಕೂಡ. ಲಯ ಮಾಡುವುದನ್ನು ನೋಡಿದರೆ ಅಪ್ಪ ಇವನಯ್ಯ ಹೀಗ್ ಮಾಡಬೇಕು ಅನ್ಸುತ್ತೆ. ಒಂದು ವೇಳೆ ಇಡೀ ಸೃಷ್ಟಿಯನ್ನು ನಮಗೆ ಕೈಕೊಟ್ಟು ಸಿಂಪ್ಲಿ ಡೆಸ್ಟ್ರಾಯ್ ಅಂತ ಹೇಳಿಬಿಟ್ರೆ ನಮಗಾಗುತ್ತಾ? ಅಪ್ರಾಣಿ ಆಗಲ್ಲ, ಎಲ್ಲ ಹಾಗೆ ಮುಂದೆ ಕೂತಿರುತ್ತೆ. ಚೆನ್ನಾಗಿ ಕಪಡ ಬಂದಿಯಾಗಿ ಚೆನ್ನಾಗಿ ಮಾಡ್ತಾ ಬರ್ತಾನೆ. ಅದಕ್ಕೆ ಹೇಳ್ತಾರೆ ಸೃಷ್ಟಿ ಲಯ ಅಂದ್ರೆ ಆಟ ಅಂತ ತಿಳ್ಕೋಬೇಡಿ, ಎಂಥ ದೊಡ್ಡ ಕೆಲಸ ಇದು, ಇದನ್ನ ಸುಲಭವಾಗಿ ನಾನು ಮಾಡಿಬಿಡುತ್ತೇನೆ. ಹಾಗಾದರೆ ನಮಗೆ ದೇವರ ತಾಕತ್ತು ಪರಿಚಯ ಆಗಬೇಕಾದರೆ ಮೊದಲು ನಮಗೆ ಪರಿಚಯ ಆಗಬೇಕಾದ ಸೃಷ್ಟಿ ಲಯಗಳು ಸ್ಥಿತಿ ಈ ಮೂರು ಕೂಡ ಹೇಗೆ ಮಾಡುತ್ತಾ ಇದ್ದಾರೆ ಭಗವಂತ ಅಂತ ನೋಡಿದಾಗ ಮಧ್ವಾಚಾರ್ಯ ಹೇಳುತ್ತಾರೆ, ನಿಜವಾಗಿ ಚೆನ್ನಾಗಿ ಪರಿಚಯ ಮಾಡಿಕೊಡುವವರು ನಿಂತು ದೇವರು ಮಾಡುವ ಸೃಷ್ಟಿ ಸ್ಥಿತಿ ಲಯಗಳನ್ನ ಒಂದು ವೇಳೆ 3D ಎಫೆಕ್ಟ್ ಅಲ್ಲಿ ನೋಡಿಸದಂತೆ ನೋಡಿಸಿದರೆ ಅವಾಗ ಆಚಾರ್ಯ ಹೇಳ್ತಾರೆ, ನಿನ್ನ ಬಾಯಿ ಆಶ್ಚರ್ಯದಿಂದ ತೆಗೆದ ಬಾಯಿ ಮುಚ್ಚೋದೇ ಇಲ್ಲ, ಹಾಗೇ ಎಂದು ಬಿಡುತ್ತೆ. ಅವನ ತಾಕತ್ತಿಗೆ, ಅವನ ಜ್ಞಾಪಕ ಶಕ್ತಿಗೆ, ಅವನ ಮೇಧಾಶಕ್ತಿಗೆ ಎಲ್ಲರೂ ಹಾಗೆ ನಿಂತು ಬಿಡುತ್ತಾರೆ. ಅದಕ್ಕೆ ಇವನಲ್ಲಿರುವ ಜ್ಞಾನ, ಇವನಲ್ಲಿರುವ ತಾಕತ್ತು, ಇವನ ಮೇಧಾಶಕ್ತಿ ಎಲ್ಲವನ್ನ ನೋಡಿ ಶ್ರೀಮದ್ ಆಚಾರ್ಯರು ಬರೀತಾರೆ. ಅದನ್ನೇ ನಮ್ಮ ಹರಿಕಥಾಮೃತ ಸಾರದಲ್ಲಿ ದೇವರನ್ನ ಒಂದು ಮಾತಲ್ಲಿ ವರ್ಣನೆ ಮಾಡುತ್ತಾರೆ. ಆಶ್ಚರ್ಯ ತಮ ಸಚ್ಚರಿತ ಗುಣಭರಿತ, ನೀನು ಸುಪರ್ಲೇಟ್ ಎಲ್ಲದರಲ್ಲೂ ಕೂಡ. ನಿನ್ನ ಜ್ಞಾನ ಆಶ್ಚರ್ಯತಮ, ನಿನ್ನ ತಾಕತ್ತು, ನಿನ್ನ ಅದ್ಭುತವಾದ ಮೇಧಾಶಕ್ತಿ, ಕರುಣೆ ಎಲ್ಲವೂ ಕೂಡ ಆಶ್ಚರ್ಯಕರವಯ್ಯ ಅಂಥವ ನೀನು. ಹಾಗಾದರೆ ಭಗವಂತನ ಆಶ್ಚರ್ಯಕರವಾಗಿರತಕ್ಕಂತಹ ವ್ಯಕ್ತಿತ್ವ ಪರೀಕ್ಷೆ ಆಗಬೇಕಾದರೆ ಎರಡೂ ಪರೀಕ್ಷೆ ಆಗಬೇಕು. ಸೃಷ್ಟಿಯ ಪರೀಕ್ಷೆ ಆಗಬೇಕು, ನಂತರ ಲಯವನ್ನು ಪರಿಚಯ ಮಾಡಿಕೊಳ್ಬೇಕು ಎಂದು ಕೃಷ್ಣ ತಿಳಿಸಿಕೊಟ್ಟಿದ್ದಾನೆಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.